ஹரி ஓம் ஸ்ரீ குருப்யோ நம. அப்ரமம் பங்கரயிதம் அஜலம் விமலம் சதா ஆனந்த தீர்த்தமத்லம் பஜே தாபத்ரயாபஹம் நித்யா சித்தாந்த துத்வாந்த வித்வம்ஷ விசக்ஷணஹ தைதீர்த்தாகித நிர்பாததாம் நோஹுதம்பரே அத்தி கற்பித கல்போயம் பிரத்யத்தி கஜகேசரி வியாச தீர்த்த குருர்பூயாத் அஸ்மதிஷ்டாத சித்தையே தபோ வித்யா விரத்தியாதி சத்குணோகா கரானஹம் வாதிராஜ குருன் வந்தே ஹைக்ரீவதாஸ்ரியான் பூஜ்ய ராகவேந்திராய சத்யதர்ம ரதாய ச பரதாங்கபுருஷாய நமதாம் காமதேனவே துர்வாதி துவாந்திரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ அத்யந்தயாளவே ஆபாதமௌலி பர்யந்தம் குருநாமாக்தி ஸ்மரே தேன விக்னாஹ ப்ரணஷ்யந்தி சித்திஞ்ச மனோரதாஹ. ஹரி ஓம் ஸ்ரீ குருப்யோ நம. ஹரிகதாமிருத சார குருகள கருணதிந்தா பணித்து பேளுவே பரம பகவத் பக்தரிதனாதரதி கேளுவுது. ಹರಿಕಥಾಮೃತಸಾರದಲ್ಲಿ ನಾವು 23ನೇ ಸಂಧಿ ಅಪರೋಕ್ಷ ತಾರತಮ್ಯ ಸಂಧಿಯನ್ನು ಮಾಡ್ತಾ ಇದ್ದೀವಿ. ಇದು ಶ್ರೀಕೃಷ್ಣರ ವ್ಯಾಖ್ಯಾನದ ಪ್ರಕಾರ 23, ಬೇರೆ ಪುಸ್ತಕಗಳಲ್ಲಿ ಬೇರೆ ನಂಬರ್ ಇರಬಹುದು. ಹೆಸರು ಕೂಡ ಕಲ್ಪಸಾಧನಾ ಸಂಧಿ ಅಂತ ಇರಬಹುದು, ಇಲ್ಲ ಅಪರೋಕ್ಷ ತಾರತಮ್ಯ ಸಂಧಿ ಅಂತಲೂ ಇರಬಹುದು. ಸೊ ಹೆಸರು ಬೇರೆ ಬೇರೆ ಹೆಸರುಗಳಿರಬಹುದು. ಅಪರೋಕ್ಷಕ್ಕೆ ಬರಲಿಕ್ಕೆ ಮುಂಚೆ ಈ ಮುಂಚೆ ತಾರತಮ್ಯ ಎಲ್ಲ ಹೇಳಿದ್ದಾರೆ, ಗುಣ ತಾರತಮ್ಯ, ಅಭೃತ್ ತಾರತಮ್ಯ ಎಲ್ಲ ತಾರತಮ್ಯ ಹೇಳಿ ಆಯಿತು. ಈ ಬೇರೆ ಬೇರೆ ಕಕ್ಷಗಳಲ್ಲಿ ಇರುವ ಜೀವರಾಶಿಗಳೆಲ್ಲರೂ ಕೂಡ ಎಷ್ಟು ಸಾಧನೆ ಮಾಡಬೇಕು, ಯಾವಾಗ ಅವರಿಗೆ ಅಪರೋಕ್ಷ ಬರುತ್ತೆ, ಎಷ್ಟು ಜನ್ಮಗಳ ನಂತರ ಬರುತ್ತೆ ಏನು ಅನ್ನುವ ಸಮಾಚಾರವನ್ನು ಈ ಸಂಧಿಯಲ್ಲಿ ಹೇಳ್ತಾರೆ. ಅದಕ್ಕೆ ಕಲ್ಪ ಸಾಧನ, ಎಷ್ಟು ಕಲ್ಪಗಳ ಸಾಧನ, ಎಷ್ಟು ಅಪರೋಕ್ಷಾತ್ಪೂರ್ವ ಸಾಧನ, ಅಪರೋಕ್ಷಾನಂತರ ಸಾಧನೆ ಎಷ್ಟು, ಇದೆಲ್ಲವೂ ಕೂಡ ನಮಗೆ ಸೂಚನಾ ರೂಪಕವಾಗಿ ಈ ಸಂಧಿಯಲ್ಲಿ ದಾಸರು ಜಗನ್ನಾಥ ದಾಸ್ ಹೇಳ್ತಾರೆ. ನಾವು ಲಾಸ್ಟ್ ಲಾಸ್ನಲ್ಲಿ ಸಂಕ್ಷೇಪವಾಗಿ ನೋಡಿದ್ದೀವಿ. ಇದು 8ನೇ ಪದ್ಯ. ದೇವಗಾಯಕ ಜಾನಚಿರಪಿತು ದೇವರೆಲ್ಲರೂ ಜ್ಞಾನಯೋಗಿಗಳು ಆವ ಕಾಲಕ್ಕೂ ಪುಷ್ಕರ ಶನೈಶ್ಚರ ಉಷಾ ಸ್ವಾಹ ದೇವಿ ಬುಧಸನಕಾದಿಗಳು ಮೇಘಾವಳಿಪ ಪಜನ್ಯ ಸಾಂಶರು ಈ ಉಭಯಗಣದೊಳಗಿವರು ವಿಜ್ಞಾನ ಯೋಗಿಗಳು ಅಂಥೇಳಿ ಇಲ್ಲಿಗೆ ಮುಂಚಿನ ಶ್ಲೋಕಗಳೆಲ್ಲ ನಿರಂಶ ಜೀವರನ್ನು ಹೇಳಿದ ಮೇಲೆ ಇಲ್ಲಿ ಸಾಂಶ ಜೀವರು. ಆ ಸಾಂಶ ಜೀವರಲ್ಲಿ ಕೂಡ 19ನೇ ಕಕ್ಷ ಅದಕ್ಕಿಂತ ಕೆಳಗಿರುವವರ ವಿಚಾರವನ್ನು ಹೇಳ್ತಾ ಬರ್ತಾರೆ. ಅದು ಕೆಳಗಿಂದ ಮೇಲಕ್ಕೆ ಹೇಳ್ಕೊಂಡು ಬರ್ತಾರೆ. ಕೆಳಗಿಂದ 33, 23, 32, 33 ಆ ಕಕ್ಷಗಳಲ್ಲಿಂದ ಮೇಲಕ್ಕೆ ಬರ್ತಾ 19ನೇ ಕಕ್ಷದವರೆಗೂ ಹೇಳ್ತಾ ಬರ್ತಾರೆ. ಇಲ್ಲಿ ಅಜಾನದ ದೇವತೆಗಳು, ಕರ್ಮದ ದೇವತೆಗಳಂತ ಎರಡು ಕ್ಯಾಟಗರಿ. ಅಜಾನದ ದೇವತೆಗಳಿಗಿಂತ ಕರ್ಮದ ದೇವತೆಗಳು ಮೇಲೆ, ಕರ್ಮದ ದೇವತೆಗಳ ತತ್ವಾಭಿಮಾನಿ ದೇವತೆಗಳು ಇನ್ನೂ ಮೇಲೆ, ಈ ವಿಧವಾಗಿ ಜನರಲ್ ಕ್ಯಾಟಗರೈಸೇಷನ್. ಇಲ್ಲಿ ಅಜಾನದ ದೇವತೆಗಳ ಬಗ್ಗೆ, ಅದೇ ವಿಧವಾಗಿ ಕರ್ಮದ ದೇವತೆಗಳ ಬಗ್ಗೆ ಸ್ವಲ್ಪ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ದೇವಗಾಯಕ ಅಜಾನ, ಅದು ಸಂಧಿ ದೇವಗಾಯಕ ಜಾನ, ದೇವಗಾಯಕ ಜಾನ ಅಂತಾರೆ, ದೇವಗಾಯಕ ಅಜಾನ ಅದು ಸಂಧಿ. ಆದರೆ ಕನ್ನಡ ಸಂಧಿಯಲ್ಲಿ ಸವರ್ಣ ದೀರ್ಘ ಆಗೋದಿಲ್ಲ, ಸಂಸ್ಕೃತಗಳಲ್ಲಿ ಸವರ್ಣ ದೀರ್ಘ ಸಂಧಿ ಆಗತ್ತೆ. ದೇವಗಾಯಕ ಅಜಾನ ಅಂದರೆ ದೇವಗಾಯಕ ಅಜಾನ ಅಂತ ಆಗುತ್ತೆ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಆದರೆ ಕನ್ನಡ ಸಂಧಿ ಪ್ರಕಾರ ದೇವಗಾಯಕ ಜಾನ ಅಂತ, ದೇವಗಾಯಕ ಅಜಾನ ಅಂದರೆ ಅಜಾನದ ದೇವತೆಗಳು. ಚಿರಪಿತು ದೇವರು, ಇವರೆಲ್ಲರೂ ಕೂಡ ಅಜಾನದ ದೇವತೆಗಳು, ಇವರು ಜ್ಞಾನಯೋಗಿಗಳು ಅಂಥೇಳಿ. ಸೊ ಈ ಇವರಿಗೆ ಜ್ಞಾನಯೋಗಿಗಳು, ದೇವಗಂಧರ್ವರು, ದೇವಗಾಯಕರಂದ್ರೆ ದೇವ ಸಭೆಯಲ್ಲಿ ಗಾನ ಮಾಡುವವರು ದೇವಗಂಧರ್ವರು. ಗಂಧರ್ವಗಾನ ಅಂತ ನಾವು ಕೇಳ್ತೀವಿ. ಗಂಧರ್ವಗಾನ ಅಂತ ಹೇಳಿದರೆ ಅವರಿಗೆ ಸ್ಪೆಷಲ್ ಸಿಂಗಿಂಗ್ ಎಬಿಲಿಟೀಸ್ ಇರುತ್ತೆ. ಅವರು ದೇವತೆಗಳಿಗೆ ತಮ್ಮ ಹಾಡುಗಳನ್ನು, ಭಗವಂತನ ಸ್ತೋತ್ರದ ಹಾಡುಗಳನ್ನು ಹಾಡ್ತಾ ಅವರಿಗೆ ಆನಂದವನ್ನು ಕೊಡುವಂತಹವರಾಗಿದ್ದಾರೆ ಈ ದೇವಗಂಧರ್ವರು. ಅವರಿಗೆ ಅಜಾನದ ದೇವತೆಗಳು, ಚಿರಪಿತೃಗಳು, ಇವರೆಲ್ಲರೂ ಕೂಡ ಅಂದರೆ ಇವರು ಕರ್ಮದ ದೇವತೆಗಳು, ಕರ್ಮಾಭಿಮಾನಿ ದೇವತೆಗಳು, ಇವರೆಲ್ಲ ಪುಷ್ಕರನ ಮೇಲಿರುವವರು. ಅವರು ಕರ್ಮದ ದೇವತೆಗಳು, ಪುಷ್ಕರನ ಇನ್ಕ್ಲೂಡಿಂಗ್ ಪುಷ್ಕರ. ಪುಷ್ಕರಕ್ಕಿಂತ ಕೆಳಗೆ ಇರುವವರು ಅವರನ್ನು ಅಜಾನದ ದೇವತೆಗಳು ಅಂತ ಕರೀತಾರೆ. ಈ ಅಜಾನದ ದೇವತೆಗಳ ಅವರೆಲ್ಲರಿಗೂ ಕೂಡ ಜ್ಞಾನಯೋಗಿಗಳು ಅಂತ ಜನರಲ್ ಕ್ಯಾಟಗರೈಸೇಷನು. ಏನಂದರೆ ಇಟ್ಸ್ ರಿಲೇಟಿವ್ ಟರ್ಮ್. ಅವ್ರಿಗೆ ಜ್ಞಾನಯೋಗಿಗಳು ಅಂತ ಕರೀತಾರೆ, ದೇವತೆಗಳೆಲ್ಲ ಜ್ಞಾನಯೋಗಿಗಳು. ಆ ಕರ್ಮದ ದೇವತೆಗಳು ಅಂದರೆ ಅಜಾನದ ದೇವತೆಗಳಂತ ಮೇಲೆ ಇರುವವರು, ಅಂದರೆ ಪುಷ್ಕರನ ಮೇಲಿರುವಂತಹ ಅವರು ಯಾರಿದ್ದಾರೋ, ಶನೈಶ್ಚರ, ಪುಷ್ಕರ, ಉಷಾ, ಸ್ವಾಹ ಇವರೆಲ್ಲರೂ ಕೂಡ ಕರ್ಮಾಭಿಮಾನಿ ದೇವತೆಗಳು. ಅದೇ ವಿಧವಾಗಿ ಬೇರೆ ಬೇರೆ ಗ್ರಹ ಅಧಿಪತಿಗಳಂತ ದೇವತೆಗಳು, ಕರ್ಮದ ದೇವತೆಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ಇವರು ಕರ್ಮದ ದೇವತೆಗಳು. ಇವರು ಕೂಡ ಅವರಿಗೆ ಇವರು ಅಜಾನದ ದೇವತೆಗಳಿಗಿಂತ ಮೇಲಿದ್ದಾರಾದ ಕಾರಣದಿಂದ ಇವರಿಗೆ ವಿಜ್ಞಾನ ಯೋಗಗಳು ಅಂತ ಅಂದ್ರೆ ವಿಶೇಷವಾದ ಜ್ಞಾನ. ಅಜಾನದ ದೇವತೆಗಳು ಅವರಿಗೆ ಜ್ಞಾನ ಯೋಗಿಗಳಂತ ಕರೆದ್ರೆ, ಕರ್ಮದ ದೇವತೆಗಳಿಗೆ ವಿಜ್ಞಾನ ಯೋಗಿಗಳು ಅಂತ ಅಂದ್ರೆ ಈಗ ವಿಶೇಷ ಅಂದ್ರೆ ರಿಲೇಟಿವ್ ಟರ್ಮ್. ಅವರು ಅವರಿಗಿಂತ ಕೆಳಗೆ ಇವರು ಅವ್ರಕ್ಕಿಂತ ಮೇಲಿರೋರು ವಿಜ್ಞಾನ. ಇವರು ಒಬ್ಬರು ಯಾರಾದರೂ ಜ್ಞಾನಿ ಆಗಿದ್ದಂದ್ರೆ ಅವ್ರ ಮೇಲಿರೋರು ಅವ್ರನ್ನ ವಿಜ್ಞಾನಿ ಅಂತ ಕರಿಬಹುದು, ವಿಶೇಷವಾದ ಜ್ಞಾನ ಉಳ್ಳವರು. ಸೊ ಆ ವಿಧವಾಗಿ ಈ ಅಜಾನದ ದೇವತೆಗಳು ಜ್ಞಾನಯೋಗಿಗಳಾದ್ರೆ ಅವರಿಗೆ ಮೇಲಿರುವಂತಹ ಪುಷ್ಕರನ ಹಿಡಿಕೊಂಡು 19ನೇ ಕ್ಷದವರೆಗೂ ಇರುವಂತಹ ಅವರು ಅವರೆಲ್ಲರೂ ಕೂಡ ಪುಷ್ಕರ, ಶನೈಶ್ಚರ, ಉಷಾದೇವಿ, ಸ್ವಾಹಾದೇವಿ, ಆಗ್ನೇಯ ಪತ್ನಿಯಾದ ಸ್ವಾಹಾದೇವಿ, ಆಮೇಲೆ ಬುಧ, ಸನಕಾದಿ ಅವರಿಗಿಂತ ಮೇಲೆ ಸನಕಾದಿಗಳು, ಅವರಿಗಿಂತ ಮೇಲೆ ಮೇಘ ಸಮೂಹಕ್ಕೆ ಅಧಿಪತಿಯಾದಂತಹ ಪರ್ಜನ್ಯ, ಇವರೆಲ್ಲರೂ ಕೂಡ ಇವರೆಲ್ಲರೂ ಸಾಂಶರ. ಅಜಾನದ ದೇವತೆಗಳು ಅದೇ ವಿಧವಾಗಿ ಕರ್ಮದ ದೇವತೆಗಳು ಇವರೆಲ್ಲರೂ ಕೂಡ ಸಾಂಶರೇ. ಇವರು ಈ ಪರ್ಜನ್ಯದವರೆಗೂ ಕೂಡ ಇರುವಂತಹ ಈ ಸಾಂಶ ದೇವತೆಗಳು ಯಾರಿದ್ದಾರೋ ಈ ಇವರೆಲ್ಲರೂ ಕೂಡ ವಿಜ್ಞಾನಯುಗಗಳು. ಸೊ ಈ ಉಭಯ ಗಣದೊಳಗೆ ಇವರು ವಿಜ್ಞಾನಯುಗಗಳು ಅಂದ್ರೆ ಈ ಕರ್ಮದ ದೇವತೆಗಳು ಅದೇ ವಿಧವಾಗಿ ಅಜಾನದ ದೇವತೆಗಳು ಇವರ ಎರಡರ ಒಳಗೆ ಈ ಉಭಯ ಗಣದ ಒಳಗೆ ಈ ಎರಡು ಗಣದ ಒಳಗೆ ಇವರಿಗೆ ವಿಜ್ಞಾನ ಯೋಗಗಳಂತ ಕರೀತಾರೆ. ಅವರಿಗೆ ಜ್ಞಾನ ಯೋಗಗಳು ಈಸ್ ಜಸ್ಟ್ ಎ ಕೈಂಡ್ ಆಫ್ ಸೀಯಿಂಗ್ ದ ರಿಲೇಟಿವ್ ಮೆರಿಟ್ಸ್ ಅಂಥೇಳಿ. ಸೊ ಈ ವಿಧವಾಗಿ ಅವರ ಇಬ್ಬರ ಕ್ಯಾಟಗರಿ ಇವರೆಲ್ಲರೂ ಕೂಡ ಸಾಂಶ ದೇವತೆಗಳಾಗಿದ್ದಾರೆ ಅಂಥೇಳಿ ಅಜಾನದ ಕರ್ಮದ ದೇವತೆಗಳ ವಿಚಾರವನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ದೇವಗಾಯಕ ಜಾನಚಿರಪಿತು ದೇವರೆಲ್ಲರೂ ಜ್ಞಾನಯೋಗಿಗಳು, ಆವ ಕಾಲಕ್ಕೂ ಅನಾದಿ ಕಾಲದಿಂದ ಅವರಿಗೆ ಜ್ಞಾನಯೋಗಿಗಳಂತ ಹೆಸರು. ಪುಷ್ಕರ, ಶನೈಶ್ಚರ, ಉಷಾ, ಸ್ವಾಹಾದೇವಿ, ಬುಧ, ಸನಕಾದಿಗಳು, ಮೇಘಾವಳಿ, ಪಪಜನ್ಯ, ಸಾಂಶರು, ಈ ಉಭಯಗಣದೊಳಗೆ ಇವರು ಇವರು ಅಂದ್ರೆ ಮೇಲೆ ಹೇಳಿದಂತಹ ಈ ಕರ್ಮದ ದೇವತೆಗಳು ವಿಜ್ಞಾನಯೋಗಿಗಳು, ಅವರಿಗೆ ವಿಜ್ಞಾನಯೋಗಿಗಳಂತ ಹೆಸರಿದೆ ಅಂಥೇಳಿ ಇಲ್ಲಿ ಹೇಳಿದ್ದಾರೆ. ಆ ವ್ಯಾಖ್ಯಾನದಲ್ಲಿ ಅವರ ನಂಬರ್ ಎಲ್ಲ ಕೊಟ್ಟಿದ್ದಾರೆ, ಆಮೇಲೆ ಓದ್ಕೋಬಹುದು ಅವರೆಲ್ಲರೂ ಎಷ್ಟೆಷ್ಟು ಜನ ಏನೇನಿದ್ದಾರೆ ಅಂಥೇಳಿ ಆ ಸಂಕಷ್ಣ ಒಡೆಯರ ವ್ಯಾಖ್ಯಾನದ ಪ್ರಕಾರ ಅಲ್ಲಿ ಹೇಳಿದ್ದಾರೆ. 908 ಮಂದಿ ಅಪ್ಸರ ಸ್ತ್ರೀಯರು, ಭೂತಾಜಿ, ಮೇನಕಾರಂಭ, ಊರ್ವಶೀಚ, ತಿಲೋತ್ತಮ, ಸುಕೇಶ, ಶಬರಿ, ಜೈವ, ಮಂಜುಘೋಷ, ಚಪಿಂಗಳ ಇತ್ಯಾದಿಕಂ ಹಿ ಅಪ್ಸರಸಾಂ ಸಾಹಸ್ರಂ ಪರಿಕೀರ್ತಂ ಅಂತೇಳಿ ಆ 1000 ಜನ ಅಪ್ಸರ ಸ್ತ್ರೀಗಳು ಅಜಾನದ ಸಮಾಹಿಯೇತಾಹ ಅಂತೇಳಿ ಅದಾದ ಮೇಲೆ 1000 ಕರ್ಮದ ದೇವತೆಯಲ್ಲಿ ಸೇರಿದವರು 92 ಮಂದಿ ಹೋಗ್ತಾ ಉಳಿದವರು 908 ಮಂದಿ ಈ ಅಪ್ಸರಸ್ತ್ರೀಗಳು ಸ್ತ್ರೀಗಳಿದ್ದಾರೆ. ಯಾಕಂದ್ರೆ ಮಿಕ್ಕವರು ಅವರು ಇನ್ನೂ ಮೇಲಿರುವಂತಹವರಾಗಿದ್ದಾರೆ ಆದ ಕಾರಣದಿಂದ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 16,100 ಮಂದಿ ಅಗ್ನಿಪುತ್ರರ ಕೃಷ್ಣನ ಮದುವೆಯಾದಂತಹ ಅವರು ಯಾರಿದ್ದಾರೋ ಗೋಪಸ್ತ್ರೀಯರು ಅಗ್ನಿಪುತ್ರರು ಅವರು ಕೂಡ ಕರ್ಮದೇವತೆಗಳಾಗಿದ್ದಾರೆ. ಪವಮಾನ, ಸಿಂಧು, ಅಜಾನದಿಯುಂಜರಾದಂತಹ ಅನಾಖ್ಯಾತ ಅಜಾನದರು ಅದೇ ಅಜಾನದರಿಗೆ ಹುಟ್ಟಿದವರು, ಅವರಿಂದ ಹುಟ್ಟಿದವರು ಅನಾಖ್ಯಾತ ಅಜಾನದರು. ಅವರ ವಿಸ್ತಾರ ನಾವು ತಾರತಮ್ಯವನ್ನು ಸಂಧಿಯಲ್ಲಿ ನೋಡಿದ್ದೀವಿ. ಅದೇ ವಿಧವಾಗಿ ವಿಭುಧರು 100 ಮಂದಿ, ದೇವಭೃತ್ಯರಾದಂತಹ ಪಿತೃಗಳು 100 ಮಂದಿ, ದೇವಭೃತ್ಯರಾದಂತಹ ಅಸುರರು 100 ಮಂದಿ, ಗಾನ ಮಾಡುವಂತಹ ಗಂಧರ್ವರು 100 ಮಂದಿ, ನೃತ್ಯ ಮಾಡುವಂತಹ ಅಪ್ಸರಸರು 100 ಮಂದಿ, ದೇವ ಕಾರ್ಯದಲ್ಲಿ ಸಿದ್ಧರಾದಂತಹ ಸಿದ್ಧ ಸಾಂಕೇತರು 70 ಜನ, ಅದೇ ವಿಧವಾಗಿ ವಾಹನವನ್ನು ಹೊತ್ತಿ ದೇವತೆಗಳನ್ನು ಕ್ಯಾರಿ ಮಾಡುವಂತಹ ಯಕ್ಷರು 70 ಜನ, ಪಲ್ಲಕ್ಕಿಯನ್ನು ಸಿಬಿಕಾಯನ್ನು ಹೋರುವಂತಹ ಅವರು ರಾಕ್ಷಸರು 30 ಜನ, ಪರಿಚಾರಕ ಚಾರಣರು 30 ಜನ ಅಂಥೇಳಿ ಎಲ್ಲ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದಾದ ಮೇಲೆ ಋಷಿಗಳು ಅನಾಖ್ಯಾತ ಅಂದ್ರೆ ಅವರೆಲ್ಲ ಸಂಖ್ಯೆಯನ್ನೆಲ್ಲ ಕೊಟ್ಟು ನಂಬರ್ ಕೊಟ್ಟಿದ್ದಾರೆ. ಸೊ ಬೇಕಾದವರು ಆಮೇಲೆ ನೋಡಬಹುದು. ದೇವಗಾಯಕ ಜಾನ ಚಿರಪಿತು ದೇವರೆಲ್ಲರೂ ಜ್ಞಾನಯೋಗಿಗಳ ಅವಕಾಳ, ಪುಷ್ಕರ, ಶನೈಶ್ವರ, ಉಷಾ, ಸ್ವಾಹಾ, ದೇವಿ, ಬುಧ, ಸನಕಾದಿಗಳು, ಮೇಘಾವಳಿ, ಪಪಜನ್ಯ, ಸಾಂಶರು, ಈ ಉಭಯಗಣದೊಳಗೆ ಇವರು ವಿಜ್ಞಾನಯೋಗಿಗಳಂತ ಅದು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ 9ನೇ ಪದ್ಯದಲ್ಲಿ ಅವರ ಸಾಧನೆಯ ಎಷ್ಟೆಷ್ಟು ಜನ್ಮಗಳು ಅವರು ಸಾಧನೆ ಮಾಡಬೇಕು ಅಪರೋಕ್ಷಾತ್ಪೂರ್ವದಲ್ಲಿ ಅಂಥೇಳಿ ಅದನ್ನು ಹೇಳ್ತಾ ಇದ್ದಾರೆ. ಭರತ ಖಂಡದಿ 100 ಜನ್ಮವ ಧರಿಸಿ ನಿಷ್ಕಾಮಕ ಸುಕರ್ಮಾಚರಿಸಿದ ಅನಂತರದಿ ದಶಸಾಹಸ್ರ ಜನ್ಮದಲ್ಲಿ ಉರುತರ ಜ್ಞಾನವನ್ನು ಪಡೆದು 5-6 ದಶ ದೇಹದಲ್ಲಿ ಭಗವತಿಯ ನಿರವಧಿಕನಲ್ಲಿ ಮಾಡಿ ಕಾಂಬರು ಬಿಂಬರೂಪವನು ಅಂತೇಳಿ ಬಿಂಬದರ್ಶನಾಗುವ ವಿಚಾರವನ್ನು ಹೇಳಿದ್ದಾರೆ ಇಲ್ಲಿ ಭರತಖಂಡದಲ್ಲಿ ಅಂತ ಹೇಳಿದ್ದಾರೆ. ಪ್ರಯೋಗ ಮಾಡಿದ್ದಾರೆ. ಈ ಭರತಖಂಡ ಎಷ್ಟು ಅಂತ ಹೇಳಿದರೆ ಸಮಸ್ತ ಭೂಮಿಯನ್ನು ಹೇಳಿದಂತ ಆಗತ್ತೆ ಅಂತೇಳಿ. ಈ ವ್ಯಾಖ್ಯಾನದ ಪ್ರಕಾರ ನೋಡಿದಾಗ ಭರತಖಂಡದಲ್ಲಿ ಸಾಧನ ಭೂಮಿ ಅಂದ್ರೆ ದೇವಮಹರ್ಷಿ ಸಾಧನ ಭೂಮಿ ಅಂತೇಳಿ, ಅಲ್ಲಿ 100 ಯೋಜನ ಸಗರರಾಯನ ಮಕ್ಕಳು ಮಾಡಿದ ಭೂಖಂಡದಿಂದ ಆಗಿದೆ ಸಮುದ್ರವರೆಗೆ ಸೇರಿದೆ ಅಂತ ಹೇಳಿದಾಗ, ಸೊ ಆ 100 ಯೋಜನ ಕೂಡ ಈ 9,000 ಯೋಜನ ವಿಸ್ತೀರ್ಣದಲ್ಲಿ ಹೇಳಿದ್ದಾರೆ, ಆಡ್ ಮಾಡಿ ಐ ಮೀನ್ ಇನ್ಕ್ಲೂಡ್ ಮಾಡಿ ಹೇಳಿದ್ದಾರೆ. ಸೊ ಹಾಗೆ ನೋಡಿದ್ರು ಕೂಡ ಭರತಖಂಡ ಅಂತ ಹೇಳಿದ್ರೆ ಸಮಸ್ತ ಭೂಮಿಯಲ್ಲಿಯೂ ಭರತಖಂಡ ಅಂತ ಹೇಳಿ ಕರೆಯಬಹುದು ಅಂತ ಗೊತ್ತಾಗತ್ತೆ ಆ ನಂಬರ್ ನೋಡಿದಾಗ. ಸೊ ಎಲ್ಲ ಈ ಭರತಖಂಡ ಇನ್ನೊಂದು ವಿಧವಾದ ಅರ್ಥವನ್ನು ನೋಡಿದ್ರೆ, ಭರತ ಭ ಅನ್ನುವುದು ವಾಯುದೇವರ ಹೆಸರು, ವಾಯುದೇವರಲ್ಲಿ ರಥರಾಗಿರುವಂತಹ ಅವರು ಭರತ ಅಂತೇಳಿ. ಸೊ ವಾಯುದೇವರು ಎಲ್ಲೆಲ್ಲಿ ಈ ಸಾಧನೆ ಮಾಡಲಿಕ್ಕೆ ಶ್ವಾಸರೂಪದಲ್ಲಿ ನಿಂತು ಸಾಧನೆ ಮಾಡಿಸ್ತಾರೋ ಅದೆಲ್ಲವೂ ಕೂಡ ಭರತಖಂಡ ಅಂತೇಳಿ ನಾವು ಆ ವಿಧವಾದಂತಹ ಒಂದು ಅರ್ಥವನ್ನು ಮಾಡಬಹುದು. ಯಾಕೆ ಅಂತ ಹೇಳಿದರೆ, ಯಾಕೆ ಹಾಗೆ ಮಾಡಬೇಕು ಅರ್ಥ ಅಂತ ಹೇಳಿದರೆ, ಸಾಧನೆ ಉಸಿರಾಡು ಇದ್ದಾಗ ಸಾಧನೆ ಮಾಡುವಂತಹ ಸಾಧನೆ ಸಾಧನೆ ಆಗುತ್ತೆ, ಅದು ಸಾಧನೆ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೆ ಭರತಖಂಡದಿ 100 ಜನ್ಮವು ಧರಿಸಿ ನಿಷ್ಕಾಮಕ ಸುಕರ್ಮ ಆಚರಿಸಿದ ಅನಂತರದಿ 10,000 ಜನ್ಮದಲ್ಲಿ ಗುರುತರ ಜ್ಞಾನವನ್ನು ಪಡೆದು 5-6 ದಶ ದೇಹದಲ್ಲಿ ಭಗವತಿಯ ನಿರವಧಿಕನಲ್ಲಿ ಮಾಡಿ ಕಾಂಬರು ಬಿಂಬರೂಪವನ್ನು ಅಂತೇಳಿ. ಈ ಭರತಖಂಡದಲ್ಲಿ 100 ಜನ್ಮವನ್ನು ಧರಿಸಿ ನಿಷ್ಕಾಮಕ ಸುಕರ್ಮ ಅಂದ್ರೆ ನಿಷ್ಕಾಮ ಬುದ್ಧಿಯಿಂದ ಒಳ್ಳೆ ಕರ್ಮಗಳನ್ನು ಆಚರಿಸಿ ಅದರ ಅನಂತರದಲ್ಲಿ ಅದಾದ ಮೇಲೆ 10,000 ಜನ್ಮದಲ್ಲಿ ಅಂದರೆ 10,000 ಜನ್ಮಗಳಲ್ಲಿ ಗುರುತರ ಜ್ಞಾನವನ್ನು ಪಡೆದು ಅವರು ಬಹಳ ದೊಡ್ಡದಾದಂತಹ ಜ್ಞಾನವನ್ನು ಪಡೆದವರಾಗಿ 5-6 ದಶ ದೇಹದಲ್ಲಿ ಭಗವತಿಯ ನಿರವಧಿ 5-6 ದಶ ಅಂತ ಹೇಳಿದರೆ 5 times 6 30 ಆಗುತ್ತೆ. ಅದರ ಮೇಲೆ 30 times 10 ದಶ ಅಂತೆ, 5-6 ದಶ ಅಂತ ಹೇಳಿದ್ರೆ 30 times 10 300 300 ಜನ್ಮಗಳಾಗತ್ತೆ. ಸೊ ಈ ವಿಧವಾಗಿ ಇದಾದ ಮೇಲೆ 10,000 ಜನ್ಮಗಳಾದ ಮೇಲೆ 300 ಜನ್ಮಗಳಲ್ಲಿ ದೇಹದಲ್ಲಿ ಭಕುತಿಯ ಅತ್ಯಧಿಕ ಭಕ್ತಿಯಿಂದ ಸಾಧನೆಯನ್ನು ಮಾಡಿ ನಿರವಧಿಕನಲ್ಲಿ ನಿರವಧಿಕನಾದ ಪರಮಾತ್ಮನಲ್ಲಿ ಸಾಧನವನ್ನು ಮಾಡಿದವರಾಗಿ ಬಿಂಬರೂಪವನ್ನು ಕಾಂಬರು ತಮ್ಮ ಬಿಂಬರೂಪನಾದ ಪರಮಾತ್ಮನನ್ನು ಕಾಣುತ್ತಾರೆ ಅಂದರೆ ಅಪರೋಕ್ಷ ಸಿದ್ಧವಾಗುತ್ತೆ ಅಂತೇಳಿ. ಅವರಿಗೆ ಕೂಡ ಅಪರೋಕ್ಷಾತ್ ಪೂರ್ವದಲ್ಲಿ ಅಪರೋಕ್ಷ ಸಿದ್ಧವಾಗಲಕ್ಕೆ ಮುಂಚೆ ಎಷ್ಟು ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವಿಧವಾಗಿ ಮೊದಲು 100 ಜನ್ಮ, ಆಮೇಲೆ 10,000 ಜನ್ಮ, ಆಮೇಲೆ 300 ಜನ್ಮ, ಈ ವಿಧವಾಗಿ ಇಷ್ಟು ಜನ್ಮಗಳನ್ನು ತಾಳಿದ ಅನಂತರ ಅವರಿಗೆ ಅಪರೋಕ್ಷ ಸಿದ್ಧವಾಗತ್ತೆ ಅಂಥೇಳಿ ಇಲ್ಲಿ ವಿಜ್ಞಾನಯುಗಳಾದಂತಹ ಇವರ ಭಕ್ತಿಯನ್ನು ಹೇಳಿದ. ಅತಾತ್ವಿಕ ದೇವದಾಸಾಹ ಸತ್ಕರ್ಮ ದಶ ಜನ್ಮಭಿ ಕೃತ್ವ 10,000 ಜನ್ಮಭಿರ್ ಜ್ಞಾನಮಾಪ್ಯ ಚ ಭಕ್ತಿಂ ಚ ತ್ರಿಪತೈ ತ್ರಿಶತೈ ಆಪ್ಯೈ ಮುಚ್ಚ್ಯಂತೆ ಜ್ಞಾನಯೋಗಿನಃ ಅಂತೇಳಿ ಪ್ರಕಾಶಂಹಿತೆಯಲ್ಲಿ ಇದೇ ಭಾವವನ್ನು ಹೇಳಿದ್ದಾರೆ ಅತಾತ್ವಿಕ ದೇವತೆಗಳು ಇವರೆಲ್ಲರೂ. ಈ ಅತಾತ್ವಿಕ ದೇವತೆಗಳು ದೇವದಾಸಾಹ ಅಂತ ಹೇಳಿದ್ರೆ ದೇವತೆಗಳಿಗೆ ದಾಸರಾಗಿ ಮಾಡುವಂತಹ ದೇವ ಗಂಧರ್ವರನ್ನು ಕೂಡ ಸೇರಿಸಿಕೊಂಡು ಅಲ್ಲಿ ಸತ್ಕರ್ಮ ದಶ ಜನ್ಮ ಬಿಹಿ ಅಂತೇಳಿ ಆ ಸತ್ಕರ್ಮವನ್ನು ಅವರು ಮಾಡುವಂತಹ ಎಷ್ಟೆಷ್ಟು ಮಾಡ್ತಾರೆ ಅಂತೇಳಿ ಅದನ್ನು ಹೇಳಿದ್ದಾರೆ. ಕೃತ್ವ ಅಲ್ಲಿ ಅಂದ್ರೆ ದಶ ಇಲ್ಲ ಶತ ಜನ್ಮ 100 ಜನ್ಮಗಳನ್ನು ಮಾಡಿದ ಮೇಲೆ 10,000 ಅಂದ್ರೆ 10,000 ಜನ್ಮಗಳಲ್ಲಿ ಅವರು ಮತ್ತು ಸಾಧನೆಯನ್ನು ಮಾಡಿ ಭಕ್ತಿಂಚ ತ್ರಿಶತೈಹಿ ಆಮೇಲೆ ಅತ್ಯಧಿಕ ಭಕ್ತಿಯಿಂದ ಮತ್ತೊಂದು 300 ಜನ್ಮವನ್ನು ಮಾಡಿ ತ್ರಿಶತ ಅಂದ್ರೆ 300 ಜನ್ಮಗಳನ್ನು ಆಪ್ಯ ಏ ಮುಚ್ಚಿಯಂತೆ ಜ್ಞಾನಯೋಗಿನ ಅಂತೆ ಜ್ಞಾನಯೋಗಿಗಳು ಈ ಮೋಕ್ಷ ಅಂತ ಹೇಳಿದ್ರೆ ಮೊದಲು ಅಪರೋಕ್ಷ ಸಿದ್ಧವಾಗತ್ತೆ ಅಂಥೇಳಿ ಅಲ್ಲಿ ಹೇಳಿದ್ದಾರೆ. ಸೊ ಅದೇ ಭಾವನ ಅಲ್ಲಿ ಕೂಡ ತಿಳಿಸಿದ್ದಾರೆ. ಅದಾದ ಮೇಲೆ ನಮಗೆ ಸಾಧನ ಮಾಡಲಿಕ್ಕೆ ಮುಂಚೆ ಇವರಿಗೆ ಈ ಅತಾತ್ವಿಕ ದೇವತೆಗಳು ಯಾರಿದ್ದಾರೋ ಅವರಿಗೆ ಸಾಧನೆಗೆ ಅಪರೋಕ್ಷ ಸಾಧನೆಗೆ ಮುಂಚೆ ಮಾಡಲಿಕ್ಕೆ ಮುಂಚೆ ಅಪರೋಕ್ಷ ಬರಲಿಕ್ಕೆ ಮುಂಚೆ ಅವರಿಗೆ ಬಿಂಬ ಅಪರೋಕ್ಷ ಇತ್ತ ಇಲ್ಲವಾ ಅಂದ್ರೆ ನಿತ್ಯ ಅಪರೋಕ್ಷ ಇದಾ ಇಲ್ಲ ಅಂದ್ರೆ ಅವ್ರಿಗೆ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಅದಕ್ಕೆ ಸಾಧನಾತ್ ಪೂರ್ವದಲ್ಲಿ ಇವರಿಗೆ ಅನಾದಿಕಾಲ ಅಪರೋಕ್ಷವಿಲ್ಲ, ನಿಷೇಧ ಕರ್ಮಗಳಿಲ್ಲ, ನರಕ ಪ್ರಾಪ್ತಿ ಮೊದಲಿಲ್ಲ, ವೇದಶಾಸ್ತ್ರಗಳಲ್ಲಿ ಇಪ್ಪ ವಿರೋಧ ವಾಕ್ಯವ ಪರಿಹರಿಸಿ ಮಧುಸೂದನನೇ ಸರ್ವೋತ್ತಮೋತ್ತಮನೆಂದು ಸುಖಿಸುವರು ಅಂತೇಳಿ ಇವರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಜ್ಞಾನ ವಿಜ್ಞಾನಯುಗಳಾದಂತಹ ಕರ್ಮದೇವತೆಗಳು ಅತಾತ್ವಿಕ ದೇವತೆಗಳು. ಅತಾತ್ವಿಕ ದೇವತೆಗಳ ಸಮಾಚಾರವನ್ನು ಇವರು ತತ್ವಾಭಿಮಾನಿ ದೇವತೆಗಳಿಗಿಂತ ಕಳಗಿರುವಂತಹವರು. ಸೊ ಈ ಅತಾತ್ವಿಕ ದೇವತೆಗಳು ಇವರು ಅನಾದಿಕಾಲದಿಂದ ಇವರಿಗೆ ಅಂದ್ರೆ ಅನಾದಿಕಾಲದಿಂದ ಅಪರೋಕ್ಷ ಇದೆ ಅಂತ ಭಾವಿಸಬೇಡಿ. ಇವರಿಗೆ ಅಪರೋಕ್ಷ ಒಂದು ಟೈಮ್ನಲ್ಲಿ ಸಿದ್ಧವಾಗುತ್ತೆ, ಆಫ್ಟರ್ ಡೂಯಿಂಗ್ ಒಂದು ಸಾಧನೆ, ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಧನೆ ಆದ ಮೇಲೆ ಅವರಿಗೆ ಅಪರೋಕ್ಷ ಸಿದ್ಧವಾಗುತ್ತೆ. ಅಪರೋಕ್ಷ ಸಿದ್ಧವಾಗಲಿಕ್ಕೆ ಮುಂಚೆ ಅವರಿಗೆ ಪರೋಕ್ಷ ಜ್ಞಾನ, ಒಳ್ಳೆ ಪರೋಕ್ಷ ಜ್ಞಾನ ಇರುತ್ತೆ ಹೊರತು ಅಪರೋಕ್ಷ ಇರೋದಿಲ್ಲ. ಸೊ ಆವಾಗ ಜನಗಳಿಗೆ ಬಹಳ ಜನ ಓಹೋ, ಹಾಗಾದರೆ ಸಾಮಾನ್ಯ ಜನರಲ್ಲಿ ಕೂಡ ಬೇಕಾದಷ್ಟು ಜನ ಈ ವಿಧವಾದಂತಹ ಅವ್ರಿಗೆ ಅಪರೋಕ್ಷ ಇಲ್ಲದೇ ಇರುವಂತಹ ದೇವತಾಗಣಕ್ಕೆ ಸೇರಿದಂಥವರಾದವರು ಇರಬಹುದಲ್ಲವಾ ಅಂಥೇಳಿ ಯಾರ್ಯಾರನ್ನು ಅದರಲ್ಲಿ ಸೇರಿಸಿಕೊಳ್ಳುವ ಒಂದು ಪ್ರಮಾದ ಇದೆ. ಅದಕ್ಕೆ ಅವರ ಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅವರು ಇವರಿಗೆ ಅಪರೋಕ್ಷ ಇಲ್ಲದೇ ಇದ್ದರೂ ಕೂಡ ಈ ಯಾರಿದ್ದಾರೋ ಇಂತಹ ಈ ಕ್ಯಾಟಗರಿಗಳಲ್ಲಿ ಸೇರಿದವರು ಅವರಿಗೆ ಅಪರೋಕ್ಷಾತ್ಪೂರ್ವ ಅವರು ಮಾಡುವ ಸಾಧನೆಯಲ್ಲಿ ಕೂಡ ಅವರು ನಿಷೇಧ ಕರ್ಮಗಳಿಲ್ಲ. ಅಂದರೆ ಸಾಮಾನ್ಯವಾಗಿ ಅವರು ನಿಷೇಧ ಕರ್ಮಗಳನ್ನು ಮಾಡೋದಿಲ್ಲ, ನಿಷೇಧ ಕರ್ಮಗಳನ್ನು ಯಾವಾಗಲೂ ಮಾಡೋದಿಲ್ಲ. ನರಕ ಪ್ರಾಪ್ತಿ ಮೊದಲಿಲ್ಲ ಅಂದರೆ ಅವರಿಗೆ ನರಕ ಪ್ರಾಪ್ತಿ ಇಲ್ಲವೇ ಇಲ್ಲ, ಡೆಫಿನೆಟ್ಲಿ ಇಟ್ಸ್ ನಾಟ್ ದೇ. ಅದೇ ವಿಧವಾಗಿ ವೇದಶಾಸ್ತ್ರಗಳಲ್ಲಿ ಇಪ್ಪ ವಿರೋಧ ವಾಕ್ಯ ಪರಿಹರಿಸಿ, ವೇದಶಾಸ್ತ್ರಗಳಲ್ಲಿರುವಂತಹ ವಿರೋಧ ವಾಕ್ಯಗಳನ್ನು ಪರಿಹಾರ ಮಾಡಿ ಮಧುಸೂದನೇ ಸರ್ವೋತ್ತಮೋತ್ತಮನೆಂದು ಸೂಚಿಸುವರು. ಮಧುಸೂದನ ಮಧುನಾಮಕದ ಹೆಚ್ಚಿನ ಸಂಹಾರ ಮಾಡಿದಂತಹ ಪರಮಾತ್ಮನೇ ಸರ್ವ ಉತ್ತಮೋತ್ತಮನು ಸರ್ವೋತ್ತಮನು ಅಂತೇಳಿ ಹರಿ ಸರ್ವೋತ್ತಮತ್ವವನ್ನು ಯಾವತ್ತೂ ಮರೆಯದೆ, ಅದರಲ್ಲಿ ಸಂಶಯವಿಲ್ಲದೆ, ಸ್ಥಿರವಾದ ಬುದ್ಧಿಯಿಂದ ಕೂಡಿದವರಾಗಿರ್ತಾರೆ. ಅಂತಹ ಅವರ ಲಕ್ಷಣ ಹೀಗಿರುತ್ತೆ ಅಂಥೇಳಿ ಅದನ್ನು ಹೇಳಿದ್ದಾರೆ. ಸೊ ಸಾಧನಾತ್ಪೂರ್ವದಲ್ಲಿ ಇವರಿಗೆ ಅನಾದಿಕಾಲ ಅಪರೋಕ್ಷವಿಲ್ಲ. ಅನಾದಿಕಾಲ ಅಪರೋಕ್ಷ ಅಂದರೆ ಅನಾದಿಕಾಲ ಪರೋಕ್ಷವಿಲ್ಲ ಅಂತಲ್ಲ, ಅದಕ್ಕೆ ಅನಾದಿಕಾಲ ಅಪರೋಕ್ಷವಿಲ್ಲ, ಸಂಧಿ ಆದರೆ ಅನಾದಿಕಾಲ ಅಪರೋಕ್ಷವಿಲ್ಲ. ನಿಷೇಧ ಕರ್ಮಗಳಿಲ್ಲ, ಅವರಿಗೆ ನಿಷೇಧ ಕರ್ಮಗಳನ್ನು ಮಾಡುವುದಿಲ್ಲ. ನರಕ ಪ್ರಾಪ್ತಿ ಮೊದಲಿಲ್ಲ. ವೇದಶಾಸ್ತ್ರಗಳಲ್ಲಿ ಇಪ್ಪ ವಿರೋಧ ವಾಕ್ಯವ ಪರಿಹರಿಸಿ ಮಧುಸೂದನನೇ ಸರ್ವೋತ್ತಮೋತ್ತಮನೆಂದು ಸೂಚಿಸುವರು ಅಂಥೇಳಿ ಈ 10ನೇ ಪದ್ಯದಲ್ಲಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಇಲ್ಲಿಗೆ ಇವರು ಹೇಳಿದ ಮೇಲೆ ಈ ಅತಾತ್ವಿಕ ದೇವತೆಗಳ ಸಮಾಚಾರ ಮುಗಿದ ಮೇಲೆ ತಾತ್ವಿಕ ದೇವತೆಗಳು, ತತ್ವಾಭಿಮಾನಿ ದೇವತೆಗಳಾದವರು 18ನೇ ಕಕ್ಷೆಯಿಂದ 3ನೇ ಕಕ್ಷದವರೆಗೂ ಇರುವಂತಹ ಅವರು ಅದನ್ನು ಅವರ ಸಮಾಚಾರವನ್ನು ಹೇಳ್ತಾ ಇದ್ದಾರೆ. ಸತ್ಯಲೋಕಾಧಿಪನ ಪಿಡಿದು ಶತಸ್ಥ ದೇವಗಣಾಂತರೆಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವರಾವ ಕಾಲದಲ್ಲಿ ಅಂತೇಳಿ. ನಾವು ಶಬ್ದಗಳನ್ನು ನೋಡ್ತೀವಿ, ಭಕ್ತಿಯೋಗಿಗಳು, ಜ್ಞಾನಯೋಗಿಗಳು, ಕರ್ಮಯೋಗಿಗಳು ಅಂತೇಳಿ. ಯಾರು ಭಕ್ತಿಯೋಗ, ಯಾರು ಜ್ಞಾನಯೋಗ, ಯಾರು ಕರ್ಮಯೋಗ ಅನ್ನೋದು ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೀವಿ. ಭಗವದ್ಗೀತೆಯಲ್ಲಿ ನಾವು ರೀಸೆಂಟ್ ಆಗಿ ಆ ಅರ್ಜುನನ ಪ್ರಶ್ನೆಗೆ ಸಮಾಧಾನವನ್ನು ಹೇಳ್ತಾ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹದ್ದು, ನೀನು ಕರ್ಮಯೋಗಿ ಜ್ಞಾನಯೋಗಿ ಅಂತೇಳಿ ಅರ್ಜುನ ಅವತಾರ ಮಾಡಿದಾಗ ಅರ್ಜುನ ಕರ್ಮಯೋಗ ಮಾರ್ಗವನ್ನು, ಯಾಕಂದ್ರೆ ಅವತಾರದ ಉದ್ದೇಶ ಅವರು ಅಟ್ ಎ ಟೈಮ್ ಬೇರೆ ಬೇರೆ ದೇಹಗಳಲ್ಲಿ ಬೇರೆ ಬೇರೆ ವಿಧವಾದ ಸಾಧನೆಯನ್ನು ಮಾಡಬಹುದು. ಸಾಂಶರಾದಂತಹ ಅವರು, ಇಂದ್ರನು ಅವನು ಜ್ಞಾನಯೋಗಿ, ಮಹಾಜ್ಞಾನಿ, ಮಾಡೋ ಕರ್ಮ ಅತ್ಯಧಿಕ ಕರ್ಮ ಇದೆ. ಎಷ್ಟೋ ಒಬ್ಬೊಬ್ಬರ ದೇಹದಲ್ಲಿ ನಿಂತು ತತ್ವಾಭಿಮಾನವನ್ನು ಮಾಡೋದು, ಬಹಳ ದೊಡ್ಡ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಇಂದ್ರ. ಯಾವಾಗಲೂ ಮಾಡ್ತಾ ಇರ್ತಾನೆ ಅಷ್ಟು ಕರ್ಮಗಳನ್ನು ಇಂದ್ರ ಮಾಡ್ತಾ ಇದ್ರು ಕೂಡ ಆ ಎಷ್ಟು ಕರ್ಮಗಳಿದೋ ಅದಕ್ಕಿಂತಲೂ ಜಾಸ್ತಿ ಜ್ಞಾನ ಇದೆ. ಆ ಕಾರಣದಿಂದ ದೊಡ್ಡ ಕರ್ಮಯೋಗಿ, ದೊಡ್ಡ ಜ್ಞಾನಯೋಗಿ ಎರಡಿದೆ. ಅದೇ ಜ್ಞಾನದ ಪ್ರಾಚುರ್ಯ ಜಾಸ್ತಿ. ಅದಕ್ಕೆ ಇಂದ್ರನಿಗೆ ಕರ್ಮ ಜ್ಞಾನಯೋಗಿ ಅಂತ ಕರೀತಾರೆ. ಇಂದ್ರನ ಅವತಾರವಾದ ಅರ್ಜುನ ಕರ್ಮಯೋಗಿ ಆಗ್ತಾನೆ. ಅಂದ್ರೆ ಏಕಕಾಲದಲ್ಲಿಯೇ ಜ್ಞಾನಯೋಗಿ ಕರ್ಮಯೋಗಿತ್ವ ಎರಡೂ ಇರುತ್ತೆ. ಭಕ್ತಿಯೋಗಿಗಳು ಯಾವಾಗಲೂ ಭಕ್ತಿಯೋಗಿಗಳು. ಅವರು ಜ್ಞಾನದಲ್ಲಿ ಅಂದ್ರೆ ಜ್ಞಾನ ಪ್ರಾಚುರ್ಯವಿದ್ದರೂ, ಕರ್ಮ ಪ್ರಾಚುರ್ಯವಿದ್ದರೂ, ಭಕ್ತಿಯ ಒಂದು ಸ್ಥಿರವಾದ ಲಕ್ಷಣ ಅವರಿಗೆ ಯಾವಾಗ ಇರುತ್ತೆ. ಆದ ಕಾರಣದಿಂದ ಅವರು ಸದಾ ಸರ್ವಕಾಲದಲ್ಲಿ ಭಕ್ತಿಯೋಗಿಗಳು ಅಂತ ಕರೆಯಲ್ಪಟ್ಟವರಾಗ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಸತ್ಯಲೋಕಾಧಿಪನ ಪಿಡಿದು ಅಂದ್ರೆ ಸತ್ಯಲೋಕಕ್ಕೆ ಅಧಿಪತಿಯಾದಂತಹ ಬ್ರಹ್ಮದೇವರನ್ನು ಹಿಡಿಕೊಂಡು ನಾವು ಶತಸ್ಥರು ಅಂತ ಕರೆದಿದ್ದೀವಿ. 18ನೇ ಕಕ್ಷದಲ್ಲಿ ಇರುವಂತಹ ಅವರು ವಿಘ್ನೇಶ್ವರ, ಅದೇ ವಿಧವಾಗಿ ವಿಶ್ವಕ್ಸೇನ, ಆ ಕುಬೇರ ಅವರ ಕ್ಯಾಟಗರಿನಲ್ಲಿ ಇರುವಂತಹ ಅವರು, ಆ ಶೇಷ ಶತಸ್ಥರು ಅಂತ ಕರೆಯಲ್ಪಡುವವರು, ಅವರನ್ನು ಕೂಡ ನೋಡಿದ್ದೀವಿ. ಅವರೆಲ್ಲರೂ ಕೂಡ ದೇವಗಣಾಂಶರೆಲ್ಲರೂ ಸತ್ಯಲೋಕಾಧಿಪತಿಯಾದಂತಹ ಬ್ರಹ್ಮದೇವರನ್ನು ಹಿಡಿದು, ಚತುರ್ಮುಖ ಬ್ರಹ್ಮನನ್ನು ಹಿಡಿಕೊಂಡು ಶೇಷ ಶತಸ್ಥರಿರುವಂತಹ ಗಣಪತಿಯ ಕಕ್ಷೆಯಾದ 18ನೇ ಕಕ್ಷದವರೆಗೂ, ಅಂದ್ರೆ 3ನೇ ಕಕ್ಷೆಯಿಂದ 18ನೇ ಕಕ್ಷದವರೆಗೂ ಇರುವವರೆಲ್ಲರೂ ಕೂಡ ಭಕ್ತಿಯೋಗಿಗಳೆಂದು ಕರೆಸುವರು. ಅವಕಾಲದಲ್ಲಿ ಅವರಿಗೆ ಭಕ್ತಿಯೋಗಿಗಳು ಅಂತ ಸದಾ ಸರ್ವಕಾಲದಲ್ಲಿ ಅವರಿಗೆ ಆ ಹೆಸರಿದೆ. ಆ ಹೆಸರಿಂದ ಯಾವಾಗಲೂ ಅವರಿಗೆ ಆ ಹೆಸರಿಂದ ಕರೆಯಬಹುದು. ಭಕ್ತಿಯೋಗ್ಯರ ಮಧ್ಯದಲ್ಲಿ ಅವರಲ್ಲಿ ಕೂಡ ವೇರಿಯೇಷನ್ ಇದೆ. ಆ ಭಕ್ತಿ ಯೋಗದಲ್ಲಿ ಆಗಲಿ, ಜ್ಞಾನಯೋಗದಲ್ಲಿ ಆಗಲಿ, ಕರ್ಮಯೋಗದಲ್ಲಿ ಆಗಲಿ, ಅವರೊಳಗೂ ಕೂಡ ಗ್ರೇಡೇಷನ್ನು, ಕಕ್ಷಗಳಿದೆ, ಕಕ್ಷತಾರತಮ್ಯ ಇದೆ ಅಂಥೇಳಿ ಭಕ್ತಿಯೋಗ್ಯರ ಮಧ್ಯದಲ್ಲಿ, ಈ ಎಲ್ಲ ಭಕ್ತಿಯೋಗ್ಯರಾದಂಥ ಇವರೆಲ್ಲರ ಮಧ್ಯದಲ್ಲಿ ಕೂಡ ಸದ್ಭಕ್ತಿ ವಿಜ್ಞಾನ ಆದಿ ಗುಣದಿಂದ ಉತ್ತಮೋತ್ತಮ ಬ್ರಹ್ಮ ವಾಯು ವಾಣಿ ವಾಗ್ದೇವಿ, ಇವರ ಮಧ್ಯದಲ್ಲಿ ಒಳ್ಳೆ ಭಕ್ತಿ, ಒಳ್ಳೆ ವಿಜ್ಞಾನ ಇತ್ಯಾದಿ ಗುಣಗಳಿಂದ ಉತ್ತಮೋತ್ತಮರಾದವರು ಬ್ರಹ್ಮ, ವಾಯು, ಸರಸ್ವತಿ, ಭಾರತ ಅಂತೇಳಿ ಇವರಿಗೆ ಉತ್ತಮೋತ್ತಮರು ಅಂತ ಕರೀತಾರೆ. ಯಾರು ಉತ್ತಮರು, ಯಾರು ಉತ್ತಮೋತ್ತಮರು? ರುದ್ರಾದಿಗಳವರೆಗಿರುವಂಥ ರುದ್ರ, ಇಂದ್ರ ಇವರೆಲ್ಲರೂ ಕೂಡ ಉತ್ತಮ ದೇವತೆಗಳು, ಬಹಳ ಹೈ ಕ್ಯಾಟಗರಿ ಸೇರಿದವರು. ಅವರೆಲ್ಲ ಉತ್ತಮ ದೇವತೆಗಳು, ಅವರಿಗಿಂತಲೂ ಉತ್ತಮರಾಗಿದ್ದಾರೆ. ಆದ ಕಾರಣದಿಂದ ಬ್ರಹ್ಮ, ವಾಯು, ಭಾರತಿ, ಸರಸ್ವತಿಗಳಿಗೆ ಉತ್ತಮೋತ್ತಮರು ಅಂತ ಕರೀತಾರೆ. ಯಾಕಂದರೆ ಅವರಿಗೆ ಪರಶುಕ್ಲತ್ರಯರು ಅಂತ ಕರೆಯಲ್ಪಡುವವರಲ್ಲಿ ಇವರು ಸೇರಿದ್ದಾರೆ. ಪರಶುಕ್ಲತ್ರಯ ಅಂದರೆ ಮೂರು ಕಕ್ಷದಲ್ಲಿ ಇರುವವರು. ತ್ರಯ ಅಂದರೆ ಮೂರು. ಪರಶುಕ್ಲತ್ರಯ ಅಂದರೆ ಪರನಾದ ಪರಮಾತ್ಮನಲ್ಲಿ ಶುಕ್ಲ ಶುದ್ಧವಾದಂತಹ ಜ್ಞಾನ ಎಲ್ಲ ಕಾಲದಲ್ಲಿ ಕೂಡ ಡಿಸ್ಟರ್ಬ್ ಆಗದೆ ಒಂದು ಕ್ಷಣವೂ ಬಿಡದೆ ಯಾರಿಗೆ ಇರುತ್ತೋ ಆ ಮೂರು ಕ್ಯಾಟಗರಿಗೆ ಸೇರಿದವರಿಗೆ ಪರಶುಕ್ಲತ್ರಯರು ಅಂತ ಕರೀತಾರೆ. ಯಾರು ಪರಶುಕ್ಲತ್ರಯರು ಅಂತ ಹೇಳಿದರೆ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಸರಸ್ವತಿ, ಭಾರತಿ. ಎರಡನೇ ಕಕ್ಷದಲ್ಲಿರುವಂತಹ ಲಕ್ಷ್ಮೀದೇವಿ, ಮೂರನೇ ಕಕ್ಷದಲ್ಲಿರುವಂತಹ ಬ್ರಹ್ಮವಾಯುಗಳು, ನಾಲ್ಕನೇ ಕಕ್ಷದಲ್ಲಿರುವಂತಹ ಸರಸ್ವತಿ, ಭಾರತಿ, ಈ ಮೂರು ಮಂದಿ ಕೂಡ ಪರಶುಕ್ಲತ್ರಯರು. ಇದರ ಒಳಗೆ ಇವರ ಒಳಗೆ ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ನಿತ್ಯ ಅವಿಯೋಗಿನಿ. ಸೊ ಲಕ್ಷ್ಮೀ ಪರಮಾತ್ಮನಲ್ಲಿ ಯಾವಾಗಲೂ ದೇಶತಃ ಕಾತಃ ಸಮಾನ ವ್ಯಾಪ್ತಿ ಉಳ್ಳವಳಾಗಿ ಲಕ್ಷ್ಮೀ ನಿತ್ಯ ಮುಕ್ತಳಾಗಿದ್ದಾಳೆ. ಸೊ ಲಕ್ಷ್ಮಿಯನ್ನು ಬಿಟ್ಟರೆ ಸಾಧನೆ ಮಾಡುವವರ ಒಳಗೆ ಲಕ್ಷ್ಮಿಗೆ ಸಾಧನೆ ಅಂತ ಯಾವತ್ತೂ ಇಲ್ಲ. ಆ ಲಕ್ಷ್ಮಿಯನ್ನು ಬಿಟ್ಟು ಪರಶುಕ್ಲತ್ರಯದಲ್ಲಿ ಮಿಕ್ಕ ಎರಡು ಮಂದಿ ಯಾರಿದ್ದಾರೋ, ಬ್ರಹ್ಮವಾಯು, ಸರಸ್ವತಿ, ಭಾರತಿಗಳು, ಇವರು ಅವರಿಗೆ ಒಂದು ವಿಶೇಷವಾದ ಒಂದು ಲಕ್ಷಣ ಎಂದರೆ ಯಾವತ್ತೂ ಪರಮಾತ್ಮನ ಮೇಲೆ ಅವರಿಗೆ ತಪ್ಪು ತಿಳುವಳಿಕೆ ಇರೋದಿಲ್ಲ, ಯಾವತ್ತೂ ಅಹಂಕಾರ ಅವರಿಗೆ ಬರೋದಿಲ್ಲ. ಇಂತಹ ಅವರು ಉತ್ತಮೋತ್ತಮರು ಅಂತ ಕರೆಯಲ್ಪಟ್ಟವರಾಗಿದ್ದಾರೆ. ಸೊ ಅವರಿಗೆ ಅವರು ಯಾವಾಗೂ ಕೂಡ ಜ್ಞಾನಯೋಗಿಗಳು ಆಗಿದ್ದಾರೆ, ಕರ್ಮಯೋಗಿಗಳು ಆಗಿದ್ದಾರೆ, ಭಕ್ತಿಯೋಗಿಗಳು. ಏಕಕಾಲದಲ್ಲಿಯೇ ಎಲ್ಲವನ್ನೂ ಎಲ್ಲ ಹೆಸರುಗಳಿಂದ ಅವರನ್ನು ಜ್ಞಾನಯೋಗಿಗಳಂತಲೂ ಕರೆಯಬಹುದು, ಭಕ್ತಿಯೋಗಿಗಳಂತಲೂ ಕರೆಯಬಹುದು, ಕರ್ಮಯೋಗಿಗಳಂತಲೂ ಕರೆಯಬಹುದು. ಎಲ್ಲದರಲ್ಲಿ ಕೂಡ ಉತ್ತಮೋತ್ತಮವಾದ ಸಾಧನೆಯನ್ನು ಮಾಡುವವರಾಗಿದ್ದಾರೆ. ಆದ ಕಾರಣ ಅವರಿಗೆ ಉತ್ತಮೋತ್ತಮ ದೇವತೆಗಳಂತ ಕರೀತಾರೆ. ಅನ್ನೇ ಹೇಳಿದ್ದಾರೆ ಅದಕ್ಕೆ, ಸತ್ಯಲೋಕಾಧಿಪನ ಬಿಡಿದು ಶತಸ್ಥ ದೇವಗಣಾಂಶರೆಲ್ಲರೂ, ಇಲ್ಲ ದೇವಗಣಾಂತರೆಲ್ಲರೂ ಅಂತ ಬೇರೆ ಬೇರೆ ಎರಡು ಪಾಠಗಳು. ಸೊ ದೇವಗಣಾಂಶರೆಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವರ ಅವಕಾಲದಲ್ಲಿ ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದ ಉತ್ತಮೋತ್ತಮ ಬ್ರಹ್ಮವಾಯು ವಾಣಿ ವಾಗ್ದೇವಿ ಅಂಥೇಳಿ 11ನೇ ಪದ್ಯದಲ್ಲಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ 12ನೇ ಪದ್ಯದಲ್ಲಿ ಈ ಕ್ಯಾಟಗರಿನಲ್ಲಿ ಇರುವವರನ್ನು ಹೇಳಿದ ಮೇಲೆ ರುಜುಗಣದಲ್ಲಿರುವವರು ಅದೇ ವಿಧವಾಗಿ ಮಿಕ್ಕವರನ್ನು ಅವರ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ರುಜುಗಣಕ್ಕೆ ಭಕ್ತಿಯಾದಿ ಗುಣ ಸಹಜವೆನಿಸುವವು ಕ್ರಮದಿ ವೃದ್ಧಿ ಅಬ್ಜಜ ಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ ರುಜಿನ ವರ್ಜಿತವರು ಇವರ ಒಳಗೆ ತ್ರಿಗುಣದ ವಿಕಾರಗಳೆಲ್ಲವೂ ಎಂದಿಗೂ ದ್ವಿಜ ಫಣಿಪ ಮೃಡ ಶಕ್ರ ಮೊದಲಾದವರಳು ಇರುತಿಹವು ಅಂಥೇಳಿ ಇಲ್ಲಿ ಒಂದು ಆ ಪರಶುಕ್ಲತ್ರಯರು ಪರಶುಕ್ಲತ್ರಯರಾಗದೇ ಇರುವವರ ಡಿವಿಷನ್ನನ್ನು ಕೂಡ ಹೇಳ್ತಾ ರುಜುಗಣಕ್ಕೆ ಭಕ್ತಿಯಾದಿ ಗುಣ ಸಹಜವೆನಿಸುವವು ಅಂತೇಳಿ. ರುಜುಗಣ ಅಂತ ನಾವು ಕೇಳ್ತೀವಿ, ಏನು ಈ ರುಜುಗಣ ಅಂತ ಹೇಳಿದರೆ ಈ ರುಜುಗಣದಲ್ಲಿ ಇರುವವರು ಬ್ರಹ್ಮ ಪದವಿಗೆ ಬರುವಂತಹ ಇವೆಂಚುವಲ್ ಆಗಿ ಬರ್ತಾರೆ. ರುಜುಗಣ ಅಂತ ಹೇಳಿದರೆ 200 ಮಂದಿ ಯಾವತ್ತೂ ಕೂಡ ಸಾಧನೆ ಅಂದರೆ ಅಟ್ ಎ ಟೈಮ್ 200 ಮಂದಿ ಇರ್ತಾರೆ. ಈ 200 ಮಂದಿಯಲ್ಲಿ ಆ 200ನ ಟಾಪ್ನಲ್ಲಿರುವಂತಹವರು ಚತುರ್ಮುಖ ಬ್ರಹ್ಮದೇವರು. 199ನಲ್ಲಿ ಪೋಷಿ ಅಂದರೆ ಆ ಇಟ್ ಈಸ್ ನಾಟ್ ಕಕ್ಷ ಮತ್ತು ವೇರಿಯೇಷನ್ ಅಲ್ಲ, ಇವರು ಎಲ್ಲರೂ ಕೂಡ ಒಂದೇ ಕಕ್ಷದಲ್ಲಿ, ಎಲ್ಲರೂ ಕೂಡ ಮೂರನೇ ಕಕ್ಷೆಯೇ. ಸೊ ಇವರಲ್ಲಿ ಬೇರೆ ಬೇರೆ ಕಕ್ಷದಲ್ಲಿರ್ತಾರೆ ಅಂತ ತಿಳ್ಕೋಬಾರದು. ಬ್ರಹ್ಮವಾಯುಗಳು ಹೇಗೆ ಒಂದೇ ಕಕ್ಷದಲ್ಲಿ ಇರ್ತಾರೋ ಅದೇ ವಿಧವಾಗಿ ಮಿಕ್ಕವರು ಕೂಡ ಎಲ್ಲರೂ ಕೂಡ ಒಂದೇ ಕಕ್ಷದಲ್ಲಿ. ಅದೇ ಸಾಧನಾ ತಾರತಮ್ಯ ಇದೆ. ಅಂದರೆ ಏನು, ಅವರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಮುಂಚೆ ಅವರಿಗೆ ಕೆಲವು ಇರೋದಿಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ತಗೊಳ್ತಾರೆ. ಸೊ ಅಧಿಕಾರಿಕ ಪೊಸಿಷನ್ನಲ್ಲಿರುವ ತಾರತಮ್ಯ ಇದೆ ಹೊರತು ಯೋಗ್ಯತೆಯಲ್ಲಿ ತಾರತಮ್ಯ ಇಲ್ಲ. ಎಲ್ಲರ ಯೋಗ್ಯತೆಯೂ ಒಂದೇ ವಿಧವಾಗಿದೆ. ಅವರು ಬೇರೆ ಬೇರೆ ಸಮಯಗಳಲ್ಲಿ ಅಸುಜ್ಯ ಸ್ಥಿತಿಯಿಂದ ಸುಜ್ಯ ಸ್ಥಿತಿಗೆ ಬಂದು ಸಾಧನೆಯನ್ನು ಮಾಡ್ತಾ ಇರ್ತಾರೆ. 200 ನಂಬರ್ ಯಾವಾಗಲೂ ಮೇಂಟೈನ್ ಆಗ್ತಾ ಇರುತ್ತೆ. ಚತುರ್ಮುಖ ಬ್ರಹ್ಮದೇವರು ಅವರು ಸಾಧನೆ ಮುಗಿಸಿ ಅವರು ಮೋಕ್ಷಕ್ಕೆ ಹೋದಾಗ ಆವಾಗ ಆ ಅಮುಕ್ತ ಪ್ರಪಂಚದಲ್ಲಿ 199 ಆಗುತ್ತಲ್ಲವಾ, ಒಂದು ಕಮ್ಮಿ ಆಯ್ತಂದ್ರೆ ಆವಾಗ ರುಜುಗಣದಿಂದ ಇನ್ನೊಬ್ಬರನ್ನು ತೆಗೆದು ಮತ್ತು ಸುಜ್ಯ ಸ್ಥಿತಿಗೆ ತಗೊಂಡು ಬರ್ತಾನೆ ಪರಮಾತ್ಮ. ಹಾಗೆ 200 ಅನ್ನುವ ಸಂಖ್ಯೆ ಯಾವಾಗಲೂ ಮೇಂಟೈನ್ ಆಗತ್ತೆ. ಸೊ ವಾಯುದೇವರು ಅವರು ಮೇಲಿನ ಪದವಿಗೆ ಚತುರ್ಮುಖ ಬ್ರಹ್ಮ ಆಗದೇನೆ ಆದಾಗ ನೆಕ್ಸ್ಟ್ ಕಲ್ಪದಲ್ಲಿ ವಾಯುದೇವರು ಚತುರ್ಮುಖ ಬ್ರಹ್ಮ ಪದವಿಗೆ ಬಂದಾಗ ಲಾತವ್ಯರು ವಾಯುದೇವರಿಗಿಂತ ಒಂದು ಕಳಗಿರುವಂತಹ ಅದು ಪೊಸಿಷನ್ ಅಲ್ಲಿ ಅಷ್ಟೇ ಸಾಧನೆಯಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ ನಲ್ಲಿರುವಂತಹ ಅವರು ಲಾತವ್ಯರು ಅಂತ ಕರೆಯಲ್ಪಡುವವರು ಅವರು ವಾಯುದೇವರಾಗ್ತಾರೆ. ಸೊ ಆ ಲಾತವ್ಯರಿಗಿಂತ ಕಳಗಿರುವವರು ಲಾತವ್ಯರಾಗ್ತಾರೆ. ಈ ವಿಧವಾಗಿ ಮೂವ್ ಆಗ್ತಾ ಇರತ್ತೆ. ಬಟ್ ಎಟ್ ಎ ಟೈಮ್ ಯಾವಾಗಲೂ ಕೂಡ 200 ಮಂದಿ ಸುಜ್ಯ ಸ್ಥಿತಿಯಲ್ಲಿ ರುಜುಗಣದಲ್ಲಿ ಇರ್ತಾರೆ. ಇವರಿಗೆ ರುಜುಗಣ ಅಂತ ಕರೀತಾರೆ. ಅದೇ ವಿಧವಾಗಿ ಶೇಷರುದ್ರಗಣ ಒಂದು ಬೇರೆ ಇದೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗತ್ತೆ ಅಂತ ಹೇಳಿದರೆ, ಇವೆಲ್ಲ ವಾಟರ್ ಏಟ್ ಕಂಪಾರ್ಟ್ಮೆಂಟ್ಸ್ ಇದ್ದಂತೆ. ರುದ್ರದೇವರು ಅನೇಕ ಕಲ್ಪಗಳು ಸಾಧನೆ ಮಾಡಿದ ಮೇಲೆ ವಾಯುದೇವರು ಆಗಿಬಿಡ್ತಾರೆ, ವಾಯುಪದವಿಗೆ ಬಂದುಬಿಡ್ತಾರೆ ಅಂದ್ರೆ ಈ ಬರೋದಿಲ್ಲ, ಯಾಕೆ ಬರೋದಿಲ್ಲ ಅಂತ ಎಲ್ಲರಿಗೆ ಸಂದೇಹ ಬರುತ್ತೆ. ಸೊ ಅದಕ್ಕೆ ಸಮಾಧಾನ ಇಲ್ಲಿ ಕೊಡ್ತಾರೆ, ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಅಷ್ಟೇ ಇರುತ್ತೆ. ಸೊ ಆ ಯೋಗ್ಯತೆಯಲ್ಲಿ ಆ ಕಕ್ಷದಲ್ಲಿ ಅವರು ಪ್ರೋಗ್ರೆಸ್ ಆಗ್ತಾ ಹೋಗ್ತಾರೆ, ಹೊರತು ಒಂದು ಕಕ್ಷದಿಂದ ಬೇರೆ ಕಕ್ಷಕ್ಕೆ ಹೋಗೋದಿಲ್ಲ. ಸೊ ಈ ವಿಧವಾಗಿ ರುಜುಗಣಕ್ಕೆ ಭಕ್ತಿಯಾದಿ ಗುಣ ಸಹಜವು ಅವರಿಗೆ ಸಹಜವಾಗಿರುತ್ತೆ. ಕ್ರಮದಿ ವೃದ್ಧಿ, ಯಾಕಂದ್ರೆ ಇದು ಕೂಡ ನಾವು ಪ್ರಮಾಣ ಲಕ್ಷಣದಲ್ಲಿ ನೋಡಿದ್ದೀವಿ. ಕ್ರಮೇಣ ವರ್ಧಮಾನ ಅನ್ನೋದು ಇದು ರುಜುಗಳಿಗೆ ಮಾತ್ರ, ರುಜುಯೋಗಿಗಳಿಗೆ ಮಾತ್ರ ಇರುವಂತಹ ಲಕ್ಷಣವಾಗಿದೆ. ಏನು ಅಂದ್ರೆ ಇದು ಸ್ವರೂಪ ಜ್ಞಾನವಲ್ಲ, ಸ್ವರೂಪ ಜ್ಞಾನ ಏಕರೀತಿಯಲ್ಲೇ ಇರುತ್ತೆ. ವೃತ್ತಿಜ್ಞಾನ, ಸ್ವರೂಪ ಜ್ಞಾನ, ವೃತ್ತಿಜ್ಞಾನ ಅಂತ ಎರಡು. ಈ ವೃತ್ತಿಜ್ಞಾನ ಕೂಡ ಅವರಿಗೆ ಕ್ರಮೇಣ ವರ್ಧಮಾನವಾಗ್ತಾ ಇರುತ್ತೆ, ಸ್ವರೂಪ ಜ್ಞಾನ ಒಂದೇ ರೀತಿಯಲ್ಲಿರುತ್ತೆ. ಸೊ ಈ ವಿಧವಾಗಿ ಅವರಿಗೆ ಅಬ್ಜದ ಪದವಿ, ಅಬ್ಜ ಅಂದ್ರೆ ತಾಮ್ರ, ಅದರಲ್ಲಿ ಜ ಹುಟ್ಟಿದವರು ಅಂದ್ರೆ ಚತುರ್ಮುಖ ಬ್ರಹ್ಮ, ಅಬ್ಜದ ಪದವಿ ಅಂದ್ರೆ ಬ್ರಹ್ಮ ಪದವಿ. ಸೊ ಅವರಿಗೆ ಕ್ರಮದಿ ಬ್ರಹ್ಮ ಪದವಿ ಪರ್ಯಂತ, ಅವರು ಬ್ರಹ್ಮ ಪದವಿಗೆ ಹೋಗೋವರೆಗೂ ಕೂಡ ಅವರಿಗೆ ವೃದ್ಧಿ ಆಗ್ತಾನೆ ಬರುತ್ತೆ. ಸೊ ಅಂದ್ರೆ ಏನು, ಸೊ ಮೋಕ್ಷಕ್ಕೆ ಹೋದ ಮೇಲೆ ಮತ್ತೆ ಇನ್ನು ವೃದ್ಧಿ ಆಗೋದಿಲ್ಲ, ಮೋಕ್ಷಕ್ಕೆ ಹೋದ ಮೇಲೆ ಅದು ಸ್ಥಿರವಾಗಷ್ಟೇ. ದೇರ್ ಇಸ್ ನೋ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಮೋಕ್ಷ. ಮೋಕ್ಷದಲ್ಲಿ ಹೋಗೋರು ಅವರಿಗೆ ಈ ಕ್ರಮೇಣ ವರ್ಧಮಾನ ಅನ್ನೋದು ಅನ್ವಯವಾಗುತ್ತೆ. ಸೊ ಆ ವಿಧವಾಗಿ ಅವರು ಬ್ರಹ್ಮ ಪದವಿಗೆ ಬರ್ತಾರೆ. ಆ ಬ್ರಹ್ಮ ಪದವಿ ಪರ್ಯಂತ ಅವರು ಬಂದ ಮೇಲೆ ಬಿಂಬ ಉಪಾಸನವು ಅಧಿಕ. ಇವರಿಗೆ ಬಿಂಬೋಪಾಸನ ಅಂದ್ರೆ ಅಧಿಕ ಅಂತ ಹೇಳಿದ್ರೆ ಅಮೌಂಟ್ನಲ್ಲಿಯೂ ಜಾಸ್ತಿ, ಡ್ಯುರೇಷನ್ನಲ್ಲಿಯೂ ಜಾಸ್ತಿ ಮಿಕ್ಕವರಿಗೆ ಕಂಪೇರ್ ಮಾಡಿದರೆ. ಈ ರುಜುಗಣಕ್ಕೆ ಒಬ್ಬೊಬ್ಬರು ಕೂಡ 200 ಬ್ರಹ್ಮಕಲ್ಪಗಳ ಸಾಧನೆಯನ್ನು ಮಾಡ್ತಾರೆ. ರುದ್ರದೇವರು 80 ಬ್ರಹ್ಮಕಲ್ಪಗಳ ಸಾಧನೆಯನ್ನು ಮಾಡ್ತಾರೆ. ಸೊ ಈ ವಿಧವಾಗಿ ಬೇರೆ ಬೇರೆ ಅವರಿಗೆ ಇನ್ನೂ ಕಳೆಗೆ ಬರ್ತಾ ಅವರ ಡ್ಯುರೇಷನ್ನು ಕಮ್ಮಿ, ಅಮೌಂಟ್ ಆಫ್ ಸಾಧನೆಯೂ ಕಮ್ಮಿ ಆಗಿರುತ್ತೆ. ಈ ವಿಧವಾಗಿ ಆ ರುಜಿನ ವರ್ಜಿತರು ಇವರೊಳಗೆ ತ್ರಿಗುಣಜ ವಿಕಾರಗಳು ಇಲ್ಲವು ಎಂದಿಗೂ ಅಂತೇಳಿ. ಇವರಿಗೆ ವೃಜಿನ ವರ್ಜಿತರು ಅಂತ ಕರೀತಾರೆ. ವೃಜಿನ ಅಂತ ಹೇಳಿದ್ರೆ ಪಾಪ ಅಂತ, ಇಲ್ಲ ಅಸುರಾವೇಶ. ವೃಜಿನ ಅನ್ನೋದು ದೋಷ. ವೃಜಿನ ಅನ್ನುವ ಶಬ್ದಕ್ಕೆ ಬೇರೆ ಬೇರೆ ಕಾಂಟೆಕ್ಸ್ಟ್ ನಲ್ಲಿ ಬೇರೆ ಬೇರೆ ವಿಧಾನ, ನಾವು ಸಂದರ್ಭಾನುಸಾರವಾಗಿ ಬೇಸ್ಡ್ ಆನ್ ದ ಕಾಂಟೆಕ್ಸ್ಟ್ ಅರ್ಥವನ್ನು ಗ್ರಹಣ ಮಾಡಬೇಕು. ನಾರ್ಮಲ್ ಆಗಿ ವೃಜಿನ ಅನ್ನುವ ಶಬ್ದಕ್ಕೆ ಪಾಪಗಳು ಅಂತ ಹೆಸರು, ವೃಜಿನ ಅಂದ್ರೆ ದೋಷಗಳು ಅಂತ ಇರ್ತದೆ. ವೃಜಿನ ಅಂತ ಹೇಳಿದರೆ ಸಮಟೈಮ್ಸ್ ಓಲ್ಡ್ ಏಜ್ಗೂ ವೃಜಿನ ಅಂತ ಕರೀತಾರೆ, ಓಲ್ಡ್ ಏಜ್ ಇಂದ ಬರುವಂತಹ ದೋಷಗಳಿಗೆ ವೃಜಿನ ಅಂತ ಕರೀತಾರೆ. ಇಲ್ಲ ವೃಜಿನ ಅಂತ ಹೇಳಿದರೆ ಸುಮ್ಮನೆ ಅಸುರಾವೇಶದಿಂದ ಅಜ್ಞಾನದಿಂದ ಬರುವಂತಹ ದೋಷ ಯಾವುದೇ, ಅದಕ್ಕೆ ವೃಜಿನ ಅಂತ ಕರೀತಾರೆ. ಈ ವಿಧವಾಗಿ ಅವರಿಗೆ ವೃಜಿನ ವರ್ಜಿತರು, ವೃಜಿನ ಈ ದೋಷ, ಈ ಯಾವ ದೋಷಗಳಿಲ್ಲ ಅವರಿಗೆ. ನಿಜವಾಗಿ ನೋಡಿದ್ರೆ ಪಾಪದ ಸ್ಪರ್ಶವೂ ಇಲ್ಲ ಅವರಿಗೆ. ಅದೇ ವಿಧ, ಯಾಕಂದ್ರೆ ಅವರಿಗೆ ಯಾವಾಗಲೂ ಸುಖದ ಪ್ರಾರಬ್ಧವೇ ಇದೆ ಅವರಿಗೆ. ಅವರಿಗೆ ವೃಜಿನ ವರ್ಜಿತರು ಅಂತ, ಅಸುರಾವೇಶವೂ ಇಲ್ಲ ಅವರಿಗೆ, ಅಜ್ಞಾನಾದಿಗಳ ದೋಷವೂ ಇಲ್ಲ. ಈ ವಿಧವಾಗಿ ಮೂಲ ಅವತಾರದಲ್ಲಿಯೂ ಪಾಪವರ್ಜಿತರು, ಅವತಾರಗಳಲ್ಲಿಯೂ ಕೂಡ, ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿ ಎಲ್ಲದರಲ್ಲಿಯೂ ಕೂಡ ಅವರು ಪಾಪಸ್ಪರ್ಶ ಇಲ್ಲ ಅವರಿಗೆ. ಈ ವಿಧವಾಗಿರುವ ಕಾರಣದಿಂದ ಅವರಿಗೆ ವೃಜಿನ ವರ್ಜಿತರು, ವೃಜಿನ ಅಂದ್ರೆ ವೃಜಿನ ದೋಷಗಳು ಪಾಪಗಳು ಯಾವು ಇಲ್ಲದೆ ಇರುವಂತಹವರಾಗಿದ್ದಾರೆ ಅಂಥೇಳಿ. ತ್ರಿಗುಣಜ ವಿಕಾರ, ತ್ರಿಗುಣಗಳಿಂದ ಸತ್ವರಜಸ್ತಮೋ ಗುಣಗಳಿಂದ ಬರುವ ದೋಷಗಳು ಯಾವುದು ಕೂಡ, ವಿಕಾರಗಳು ಅವರಿಗೆ ಯಾವತ್ತೂ ಇರೋದಿಲ್ಲ. ಆ ಕಾರಣದಿಂದ ಅವರಿಗೆ ರುಜುಗಳು, ರುಜು ಅನ್ನೋ ಶಬ್ದಕ್ಕೆ ರುಜು ಅಂತ ಹೇಳಿದರೆ ರುಜುತ್ವ ಅಂತ ಹೇಳಿದ್ರೆ ಒಂದು ಸ್ಟ್ರೈಟ್ ಅಂತ ಒಂದು ಅರ್ಥ. ರುಜು ರೇಖಾ ಅಂದ್ರೆ ಸ್ಟ್ರೈಟ್ ಲೈನ್, ರುಜು ಅನ್ನೋದಕ್ಕೆ ಸ್ಟ್ರೈಟ್ನೆಸ್. ರುಜುತ್ವ ಅಂತ ಹೇಳಿದ್ರೆ ಏಕರೀತಿಯಲ್ಲಿ ಇರುವಂತಹದ್ದು, ಏಕರೀತಿಯಲ್ಲಿ ವರ್ಧಮಾನವಾಗುವಂತಹದ್ದು. ಸೊ ಯಾವತ್ತೂ ದೋಷಕ್ಕೆ ಒಳಗಾಗುವುದಿಲ್ಲ. ರುಜುತ್ವ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಫ್ಲಾಲೆಸ್ನೆಸ್ ಅನ್ನುವ, ಅಂದ್ರೆ ಫ್ಲಾಲೆಸ್ನೆಸ್ ಟು ದ ಲಿಮಿಟೆಡ್ ಎಕ್ಸ್ಟೆಂಟ್. ಅಂದ್ರೆ ಸ್ವಾತಂತ್ರ್ಯವನ್ನು ತಗೊಂಡು ಬಂದ್ರೆ ಅಸ್ವಾತಂತ್ರ್ಯ ಅನ್ನೋದು ಫ್ಲಾ ಇದಲ್ವಾ ಅಂತ ಹೇಳಿದ್ರೆ ಹಾಗಿಲ್ಲ. ಸಾಮಾನ್ಯತಃ ಲೋಕ ರೀತಿಯಲ್ಲಿ ನೋಡಿದರೆ ಅವರಿಗೆ ಯಾವ ದೋಷಗಳಿಲ್ಲ, ಸುಖ ಪ್ರಾರಬ್ಧ ಇದೆ ಇತ್ಯಾದಿಗಳಿದೆ. ಆ ಕಾರಣದಿಂದ ಅವರಿಗೆ ರುಜುಗಣ ಅಂತ ಕರೀತಾರೆ. ಸೊ ಈ ರುಜುಗಣದಲ್ಲಿ ಇರುವವರಿಗೆ ಇಂತಹ ವಿಕಾರಗಳು ಯಾವತ್ತಿರೋದು, ತ್ರಿಗುಣಗಳಲ್ಲಿ ಹುಟ್ಟುವ ವಿಕಾರಗಳು ಯಾವತ್ತಿರೋದಿಲ್ಲ ಅಂಥೇಳಿ. ಆದರೆ ದ್ವಿಜ, ಫಣಿಪ, ಮೃಡ, ಶಕ್ರ ಮೊದಲಾದವರಳು ಇರುತಿಹವು. ಈ ರುಚಿನವು ದೋಷ. ಉದಾಹರಣೆಗೆ ರುದ್ರದೇವರು, ರುದ್ರದೇವರಿಗೆ ನಾವು ಕೆಲವು ಸಂದರ್ಭಗಳಲ್ಲಿ ಕೇಳ್ತೀವಿ, ರುದ್ರದೇವರಿಗೆ ವಿಷಪಾನ ಮಾಡಿದಾಗ ಮೂರ್ಛಾವಸ್ಥೆ ಬರುವುದು, ಅದೇ ವಿಧವಾಗಿ ಅವತಾರಗಳಲ್ಲಿ ಮಾಡಿದಾಗ ನಾವು ಕೇಳಿದ್ದೀವಿ ಅವರಿಗೆ ಸ್ವಲ್ಪ ಸ್ವಲ್ಪ ತೊಂದರೆಗಳಾಗುತ್ತೆ, ಇವೆಲ್ಲವೂ ಆಗುತ್ತೆ. ದುರ್ವಾಸರಾಗಿರುವಾಗ ಬರುವ ತೊಂದರೆ, ಅದೇ ವಿಧವಾಗಿ ಅವರಿಗೆ ಅಶ್ವತ್ಥಾಮನಾಗಿ ಬಂದಾಗ ಬರುವ ತೊಂದರೆಗಳು, ಕೆಲವು ಅಂದರೆ ಅವರಿಗೆ ಕೆಲವು ವಿಕಾರಗಳು ಬರುವ ಅವಕಾಶವಿದೆ. ಅದೇ ವಿಧವಾಗಿ ಗರುಡ, ದ್ವಿಜ ಅಂದರೆ ಪಕ್ಷಿ, ಪಕ್ಷಿರಾಜನ ಗರುಡ, ಗರುಡನಿಗೆ ಒಂದು ಸಮಯದಲ್ಲಿ ಒಂದು ನಾನು ದೇವರನ್ನು ಹೊತ್ತುಕೊಂಡು ಹೋಗುವವನು ಅಂತ ಒಂದು ಅಹಂಕಾರದ ಪ್ರದರ್ಶನ ಒಂದು ಬರುತ್ತೆ ಅವರಿಗೆ. ಸೊ ಒಂದು ಕ್ಷಣಕಾಲ ಅಹಂಕಾರಕ್ಕೆ ಒಳಗಾಗುತ್ತಾರೆ ಇತ್ಯಾದಿಗಳು. ಅದೇ ವಿಧವಾಗಿ ಫಣಿಪತಿ ಅಂದರೆ ಶೇಷ. ಸೊ ಶೇಷ ಅವತಾರ ಮಾಡಿದಾಗ, ಬಲರಾಮನಾಗ ಅವತಾರ ಮಾಡಿದಾಗ ಕೃಷ್ಣನ ಮೇಲೆ ಸಂದೇಹ ಪಡ್ತಾರೆ. ಸೊ ಈ ವಿಧವಾಗಿ ಆ ಶೇಷ ಪದವಿಯಲ್ಲಿರುವಂತಹವ್ರು ಕೂಡ ಅವರಿಗೆ ಕೆಲವು ಸಂದರ್ಭಗಳಲ್ಲಿ ದೋಷ ಪ್ರದರ್ಶನ ಇದೆ ಅವರಿಗೆ. ಮೃಡ ರುದ್ರದೇವರು, ಶಕ್ರ ಇಂದ್ರ, ಇಂದ್ರ ಬೇಕಾದ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಇಂದ್ರನಿಗೆ ಭಗವಂತನ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಆಗುವ ಸಂದರ್ಭಗಳು ಬೇಕಾದಷ್ಟು ಬರುತ್ತೆ, ಕೈದೋಷಗಳು ಬರುತ್ತೆ ಅವರಿಗೆ. ಸೊ ಇದೆಲ್ಲವೂ ಕೂಡ ಮೊದಲಾದವರುಳು ಇರುತ್ತಿಹವು. ಇದೆ ಅಂದರೆ ಅವರಿಗಿಂತ ಕಳಗೆ ಚತುರ್ಮುಖ ಬ್ರಹ್ಮ, ವಾಯು ಸರಸ್ವತಿ, ವಾಯುದೇವರು, ಸರಸ್ವತಿ, ಭಾರತಿ ಇವರಿಗಿಂತ ಕಳಗೆ ಇರುವವರೆಲ್ಲರಿಗೂ ಕೂಡ ಈ ದೋಷಗಳು, ವಿಕಾರಗಳು ಬರುವ ಅವಕಾಶವಿದೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಬ್ರಹ್ಮವಾಯು ಸರಸ್ವತಿ ಭಾರತಿಗಳಿಗೆ ಮಿಕ್ಕವರಿಗೆ ಇರುವ ವ್ಯತ್ಯಾಸವನ್ನು ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಸೊ ಅವರಲ್ಲಿ ಇರುತ್ತೆ ದೋಷಗಳು, ಇವರಲ್ಲಿರೋದಿಲ್ಲ ಅಂಥೇಳಿ ರುಜುಗಣಕ್ಕೆ ಭಕ್ತಿಯಾದಿ ಗುಣ ಸಹಜವೆನಿಸುವವು ಕ್ರಮದಿ ವೃದ್ಧಿ ಅಬ್ಜಜ ಪದವಿ ಪರ್ಯಂತ ಬಿಂಬ ಉಪಾಸನವು ಅಧಿಕ ರುಜಿನ ವರ್ಜಿತರು ಇವರೊಳಗೆ ತ್ರಿಗುಣದ ವಿಕಾರಗಳೆಲ್ಲವೂ ಎಂದಿಗೂ ದ್ವಿಜ, ಫಣಿಪ, ಮೃಡ, ಶಕ್ರ ಮೊದಲಾದವರುಳು ಇರುತಿಹವು ಅನ್ನೋದನ್ನು ಈ 12ನೇ ಪದ್ಯದಲ್ಲಿ ಹೇಳಿದ್ದಾರೆ. ನಾವು ಇಲ್ಲಿಗೆ ನಿಲ್ಲಿಸೋಣ. ನೆಕ್ಸ್ಟ್ ಕ್ಲಾಸ್ ಇಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣಾತ್ಮವಸ್ತು. ಕಾಯನ ವಾಚ ಮನಸ್ಸೇಂದ್ರಿಯ ಬುದ್ಧ್ಯಾತ್ಮನಾವ ಅನಸ್ವಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸ್ವಾಮಿ ಶ್ರೀಕೃಷ್ಣಾರ್ಥ.